ಆಗುತ್ತೆ, ನೋಡು ಅಡಿಗೆ ಲೇಟ್ ಆಗುತ್ತೆ, ತಾಲೆ ಹೋಟ್ಲ ತಿನ್ಕೊಂಡು ಹೋಗು ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಭಾಗ್ಯಧರ ಶ್ರೀ ಬಾರಮ್ಮ, ಅಲ್ಲಿ ಅವನಿಗೆ ಹೋಟ್ಲ ತಿಂಡಿ ಆಗಿರುತ್ತೆ. ಇದೆಂತ ಹಬ್ಬಗಳಿವೆಲ್ಲ ಕೂಡ, ಮಕ್ಕಳಿಗೆ ಹಬ್ಬ ಬೇಗ ಆಗಲಿ, ನೀವು ಅಲ್ಲಿ ಇವತ್ತೊಂದು ಸಾರ ತಿನ್ಬೇಡ ಅಂತ ಆ ರೀತಿ ಹೇಳೋದು ಕಲಿಬೇಕು. ಬೇಗ ಮಾಡ್ತೇವೆ ತಿನ್ಬೇಡ, ಎಲ್ಲಾರು ತಿನ್ಲಕ್ಕೆ ಹೋಗ್ಬೇಡ ಅಂತ ಹೇಳೋದಿಲ್ವಲ್ಲ. ದೊಡ್ಡ ಹಬ್ಬದ ದಿವಸ, ದೊಡ್ಡ ದಿವಸ ಎಂದೂ ತಿನ್ನಬಾರದು ಈ ಮಧ್ಯೆ ಹಬ್ಬದ ದಿವಸ ಅಂತ ಹೇಳ್ತಾ ಇಲ್ಲ. ಇವತ್ತು ವೈದಿಕರ ಮನೆಯೊಳಗೆ ಎಷ್ಟೋ ಜನ ಸಾಕಷ್ಟು ತಿಳಿದವರ ಮನೆಯೊಳಗೆ, ದೇವಪೂಜೆ ಮಾಡೋರ ಮನೆಯೊಳಗೆ ಮಕ್ಕಳಿಗೆ ಹಬ್ಬದ ದಿವಸ ಊಟ ಇರೋದಿಲ್ಲ. ಕಾರಣ ಬೇಗ ಹೊತ್ತಾಗತ್ತೆ ಅಂತ ಕಳಿಸಿಬಿಡ್ತಾರೆ, ಅದೆಲ್ಲ ತಿಂತಾರೆ, ರಾತ್ರಿ ಬರೋತ್ತೆ. ಆಮೇಲೆ ಪ್ರಸಾದ ಏನು ಉಪಯೋಗ ಅದರಿಂದ ಈಗಾಗಲೇ ಇದೆ, ಏನು ಪ್ರಯೋಜನ ಇಲ್ಲ. ಇಲ್ಲ ಮಾಡೋ ತಪ್ಪುಗಳು ಇವೆಲ್ಲ ಕೂಡ. ಇವತ್ತು ಕಲಿಯುಗದೊಳಗೆ ಇಂಥ ವ್ಯವಸ್ಥೆ ಇದ್ದಾಗ ಎಲ್ಲೂ ಇರ್ಲಿಕ್ಕೆ ಸಾಧ್ಯ. ಅನ್ನ ಮಾಡೋ ಕಾನ್ಸೆಪ್ಟ್ ಇಲ್ಲ ಬೇರೆ ಯುಗದೊಳಗೆ. ಬೇರೆ ಯುಗಕ್ಕೆ ಯಾಕೆ ಹೋಗ್ತೀವಿ? 50 ವರ್ಷದಿಂದ ಹೋಗಿ ನೀವು ಯಾರಾದ್ರೂ ಮನೆಗೆ ಬಂದ್ರೆ ಎಂಥ ಬಡವ ಕೂಡ ಕಷ್ಟಪಟ್ಟು ಸಾಲ ಮಾಡಿ ಆದ್ರೆ ಆತಿಥ್ಯ ಮಾಡ್ತಿದ್ನೆ ಹೊರತು ದುಡ್ಡಿಸ್ಕೊಳ್ಳೋ ಪದ್ಧತಿ ಇರ್ತಿರ್ಲಿಲ್ಲ. ಇಲ್ಲ ಅಂತ ಹೇಳೋ ಪದ್ಧತಿ ಅಂತೂ ಇಲ್ಲವೇ ಇಲ್ಲ. ಎಷ್ಟೋದ ಹಿಂದ ಕಾಲಕ್ಕೆ ಕೊಡ್ತಾ ಇನ್ನೇ ತಾವು ಊಟಕ್ಕೆ ಕೊಡಬೇಕು, ಬಡಿಸ್ಕೊಂಡಿರ್ತಾರೆ ಮನೆ ಯಜಮಾನ ಹೆಂಗಸರು ಪಾಪ. ಊಟಕ್ಕೆ ಕೊಡ ಯಾರು ಬಂದ್ರೆ ಸುದ್ದಿ ಬಂದ್ರೆ ಹಾಗೆ ಎದ್ದು ಬಿಡ್ತಾ ಇದ್ರು, ಅವ್ರಿಗೆ ಇಲ್ದಾಗ ಆಗುತ್ತೆ ಅಂತ ಹೇಳಿಬಿಟ್ಟು. ಇವ್ರು ಹಾಗೆಲ್ಲ ಬಾಗಲಾಗಿ ಊಟ ಮುಗಿಸಿ ಎದ್ದು ಮಾತಾಡ್ತಾರೆ. ಇವತ್ತಿನ ಕಾಲ ಬಾಗಲಾಕಿ ಊಟ ಮುಗಿಸಿ ಆಮೇಲೆ ಯಾವಾಗಾಯ್ತು ಅಂತ ಹೇಳಿ ದಾಗಿಸಿಬಿಡೋದಕ್ಕಾಗ. ಅದಕ್ಕೆ ವ್ಯಾಲ್ಯೂಸ್ ಎಕ್ಸ್ಚೇಂಜ್ ಆಗಿದೆ. 50-60 ವರ್ಷದೊಳಗೆ ಪೂರ್ತಿ ಮೌಲ್ಯಗಳೇ ಬದಲಾಗಿಬಿಟ್ಟು. ನಾವು ಸುಖವಾಗಿದ್ರೆ ಸಾಕು, ಅಷ್ಟೇ ನಮ್ಮ ಯೋಚನೆ ಇವತ್ತಿನ ದಿವಸ. ಉಳಿದವ್ರ ಬಗ್ಗೆ ಆಗಲಿ ಯೋಚನೆ ಮಾಡೋ ಸ್ಥಿತಿಯಲ್ಲೇ ಇಲ್ಲ. ಆದ್ರಿಂದ ಏನಾಯ್ತು, ದಿನೇ ಫಾಸ್ಟ್ ಆಗಿ ವರ್ಷ ಹಾಳಾಗಿ ಹೋಗ್ತಾ ಇದ್ದಾರೆ. ಕೃಷ್ಣ ತೋರಿಸ್ತಾನೆ ಇನ್ನೊಬ್ಬರ ಆತಿಥ್ಯವನ್ನ, ಅದು ದುಷ್ಟರನ್ನ ಆತಿಥ್ಯವನ್ನ ಯಾವಾಗ ನೀವು ತಗೊಳ್ತೀರಿ ಅಲ್ಲಿಗೆ ನಿಮ್ಗೆ ವರ್ಚಸ್ಸು ಹೋಗುತ್ತೆ ಅಂತ ಹೇಳಿದ್ದಾರೆ. ಭಗವಂತ ಮುಂದೆ ಬರೋದು ಕಾಲಿ ನೋಡಿದ್ದೇವೆ ಈಗಾಗಲೇ. ಭೀಮಸೇನದೇವರು ಪರಪಾಕ ಬೇಡ ಅಂತ ಹೇಳಿದ್ರು ನೋಡಿದ್ದೇವೆ ಈಗಾಗಲೇ. ಅದಕ್ಕೆ ಅಡಿಗೆ ತಾವೇ ಮಾಡಬೇಕು ಅಂತಿದ್ರೆ ಹೊರತು ಇನ್ನೊಬ್ರು ಮಾಡಿ ಅಡಿಗೆ ತಗೊಳ್ಳಿಲ್ಲ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಉಪಾಸತೆ ಏ ಗೃಹಸ್ಥಾಹ ಪರಪಾಕಂ ಅಬುದ್ಧಯ ತೇನ ತಯ ಯಾಂತಿ ಪಶುತಾಂ ವ್ರಜಂತಿ ಅನ್ನಾದಿದಾಯಿನಾಂ. ಯಾರು ಕಂಡು ಕಂಡು ಹೊಡಿ ತಿಂದು ಬರ್ತಾರೆ ಅವ್ರು ಏನಾಗ್ತಾರೆ ಅಂದ್ರೆ, ಯಾರು ಅನ್ನ ಕೊಟ್ಟಿರ್ತಾರೋ ಅವರ ಮನೆಯಲ್ಲಿ ಈ ನಾಯಿ ಬೆಕ್ಕುಗಳಾಗಿ ಹುಟ್ಟುತ್ತಾರೆ ಅಂತ ಹೇಳುತ್ತಾರೆ. ಅವ್ರ ಅನ್ನ ತಿಂದ ಪಾಪದಿಂದ ಹಾಗೆ ಹುಟ್ಟುತ್ತಾರೆ. ಇದೆಲ್ಲ ಜನ ಗೊತ್ತಿಲ್ಲ. ಆಗ ನಮಗೆ ಅರ್ಥ ಆಗುತ್ತೆ, ಎಲ್ಲೋ ತಿನ್ನೋದು ಅಂದ್ರೆ ನಾವು ಎಲ್ಲ ಕಳ್ಕೊಳ್ಳೋದು ಅಂತ ಅರ್ಥನೆ. ಕೃಷ್ಣ ತೋರಿಸಿದ, ಕಲಿಯುಗವನ್ನು ಗೆಲ್ಲಬೇಕು ಅಂತಿದ್ರೆ ಎಲ್ಲಿ ಬೇಕಾದ್ರೆ ತಿನ್ನೋದನ್ನು ಬಿಡಿ, ಅವ ನಿಮ್ಮ ಜೀವನ ಉದ್ಧಾರವಾಗ್ತದೆ. ಇವತ್ತು ಅದೊಂದು ಬಿಟ್ಟು ಬೇರೆ ಹೇಳಿ ಅಂತ ಹೇಳ್ತಾರೆ ಜನ, ಅದೊಂದು ಬಿಟ್ಟು ಬೇರೆ ಹೇಳಿ ಅಂತ ಕಾಲ ಇದು. ಅದು ಬಿಡಕ್ಕೆ ಆಗೋದೇ ಇಲ್ಲ, ಆಗೋದಿಲ್ಲ ಅಲ್ಲ, ಆ ಥರ ಯೋಚನೆ ಮಾಡಿಬಿಟ್ಟಿದೆ. ಮೆಂಟಲ್ ಸೆಟಪ್ಪೇ ಹಾಗಾಗಿದೆ. ಇವತ್ತು ನಾವು ತಿಂದೇ ಇರ್ಲಕ್ಕೆ ಆಗೋದಿಲ್ಲ, ಏಕಾಶಿ ಮಾಡಕ್ಕೆ ಸಾಧ್ಯವೇ ಇಲ್ಲ. ಈ ತರ ಮೊದಲೇ ಅನ್ಕೊಂಡ್ಬಿಟ್ರೆ ಮಾಡೋದೇನು ಬಂತು ಈ ಮಧ್ಯೆ? ಇವನು ಪ್ರಯತ್ನ ಮಾಡಿದ್ರೆ ಮಾಡಬೇಕಲ್ಲ, ಖಂಡಿತ ಸಾಧ್ಯವಾಗುತ್ತೆ. ಆ ಕೃಷ್ಣ ತೋರಿಸಿಕೊಡ್ತಾನೆ. ಅಲ್ಲಿಂದ ಬಂದು ನಮ್ಗೆ ಕಷ್ಟ ಅನಿಸ್ತ ಕೃಷ್ಣ ನೆನೆಸಿಕೊಂಡು ಬಿಟ್ರೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಅದು ಯಾರೋ ಮೆಚ್ಚರಕ್ಕೆ ಮಾಡೋದಿಲ್ಲ, ಅವು ಕೃಷ್ಣ ಪ್ರೀತ್ಯರ್ಥಂ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಮಾಡ್ತೇವೆ ಅಂತ ದೀಕ್ಷೆ ಇದ್ರೆ ಖಂಡಿತ ಮಾಡ್ಲಿಕ್ಕೆ ಬರುತ್ತೆ. ಅಷ್ಟೇ ಹಸ್ತಿನಾಪುರ ಪ್ರವೇಶ ಮಾಡ್ತಾನೆ. ಕೊನೆ ಗೃಹದ ಸುದ್ದಿ ಬಂತು, ಕೃಷ್ಣ ಒಂದನ್ನು ನೋಡು ಕೂಡ ನೋಡಲಿಲ್ಲ. ಅಲ್ಲಿಗೆ ಅವನಿಗೆ ಭಾರಿ ಜೀವನದೊಳಗೆ ಇಬ್ಬರೇ ಕಂಡಿದ್ದು ನಾವು. ಭೀಮಸೇನಿಗೆ ಕಾಲಕೂಟ ವಿಷ ಹಾಕಿದ, ಭೀಮಸೇನ ಡೈಜೆಸ್ಟ್ ಮಾಡ್ಕೊಂಡು ಬಿಟ್ಟುಬಿಟ್ರೆ ಏನು ಆಗಲಿಲ್ಲ. ಇಡೀ ಈವರೆಗೂ ಕೂಡ ದುರ್ಯೋಧನ ಕೊಟ್ಟಿದ್ದನ್ನು ಡೈಜೆಸ್ಟ್ ಮಾಡಿಕೊಳ್ಳದೆ ಹೋಗಿದ್ದು ಎಲ್ಲರೂ ಡೈಜೆಸ್ಟ್ ಮಾಡಿಕೊಂಡವರೇ ತಿಂದು, ಆದರೆ ಭೀಮಸೇನ ವಿಷವನ್ನು ಜೀರ್ಣ ಮಾಡಿಕೊಂಡು ಅವನು ನಿರಾಸೆ ಮಾಡಿ ಭೀಮಸೇನ ಒಂದೇ. ಅದಕ್ಕೆ ಭೀಮಸೇನ ವಾಯುದೇವರು ಅಂತ ಕರೀತಾರೆ. ಕಲಿಯ ಆರೋ ಒಂದು ಪರಾಕ್ರಮಕ್ಕೆ, ಕಲಿಯ ಒಂದು ಇದಕ್ಕೆ ಎಷ್ಟೂ ವಶವಾಗದೆ ಇರತಕ್ಕಂಥವರು ವಾಯುದೇವರು. ಇನ್ನೊಬ್ಬ ಅಂದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಅವರು ಜೀವೋತ್ತಮರು, ಇವರು ಸರ್ವೋತ್ತಮರು, ಉಳಿದವರೆಲ್ಲ ತಿನ್ ಸಿಕ್ಕಾಕೊಂಡವರೇ, ಅವರಿಬ್ಬರು ಮಾತ್ರ ಸಿಕ್ಕಾಕೊಳ್ಳಿಲ್ಲ. ಆದ್ರಿಂದ ನಾವು ದೇವರನ್ನು ನಂಬಿದರೆ ಮಾತ್ರ ದೇವ ಕಲಿಯನ್ನು ಗೆಲ್ತೇವೆ ಅಂತ ಅರ್ಥ. ಕಲಿ ಮಲ ಹುತಾವಹ ಸುಭಗ ಮಹೋತ್ಸವ ಶರಣದ ಕಲ್ಕೀಶ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ ಅಂತ ಆಚಾರ್ಯ ಸ್ತೋತ್ರ ಮಾಡುತ್ತಾರೆ. ಕಲಿಯ ದೋಷಗಳೆಲ್ಲ ಹೋಗಬೇಕು ಅಂತಿದ್ರೆ ಕೃಷ್ಣನನ್ನ ಕಲಿಕೆ ನಾಮಕ ಭಗವಂತನನ್ನ ಧ್ಯಾನ ಮಾಡಿ. ಈ ಕಲಿಕೆ ಅಲ್ಲ, ಮತ್ತೆ ಇವತ್ತು ಲೇಟೆಸ್ಟ್ ಕಲಿಕೆ, ಭಯಂಕರ ಕಲಿಕೆ, ಅಂತ ಕಲಿಕೆ ಅಲ್ಲ. ಸಾಕ್ಷಾತ್ ನಾರಾಯಣ ಕಲಿಕೆ ಇದ್ದಾನಲ್ಲ, ಆತನ ಚಿಂತನೆ ಮಾಡಿ ಖಂಡಿತ ಪಾರ್ ಮಾಡುತ್ತಾನೆ. ಅಷ್ಟಾಯ್ತು, ಪ್ರವೇಶ ಮಾಡಿದ. ದುರ್ಯೋಧನ ಯಥಾಪರ ಸ್ವಾಗತಕ್ಕೆ ನಿಂತಿದ್ದ, ಕೃಷ್ಣ ಕಣ್ಣೆತ್ತಿ ನೋಡಲಿಲ್ಲ. ಆಗ ಧೃತರಾಷ್ಟ್ರ ಸೀನಿಯರ್ ಮೋಸ್ಟ್ ಧೃತರಾಷ್ಟ್ರ ಅಧಿಕಾರದಲ್ಲಿ ಮೇಲಿದ್ದಾನೆ, ಕೃಷ್ಣಾಬಾಂತ ಕರೆದನಂತೆ. ಕೃಷ್ಣ ಪುರಪ್ರವೇಶ ಮಾಡ್ತಾ ಇದ್ದಾನೆ. ಆ ವೈಭವ ವರ್ಣನೆ ಮಾಡ್ತಾರೆ. ಅದರೊಳಗೆ ಧೃತರಾಷ್ಟ್ರ ಕಣ್ಣಂತೂ ಇಲ್ಲ ಪಾಪ, ವಿದುರ ಆ ಹೊತ್ತಲ್ಲಿ ಜೊತೆಗೆ ಇದ್ದಾನೆ ಪಾಪ. ಏನಾಗ್ತೀರಿ ಏನಾಗ್ತೀರಿ ಅಂತ ಕೇಳ್ತಾನೆ. ಹೇಳ್ತಾನೆ, ಹಸ್ತಿನಾಪುರದ ವೈಭವ ವರ್ಣನೆ ಮಾಡಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ವಿದುರ ಹೇಳ್ತಾನೆ. ಕೃಷ್ಣ ಬರ್ತಾನೆ ಅಂತ ಹೇಳಿ ಊರು ಎಷ್ಟು ಅಲಂಕಾರವಾಗಿದೆ ಅಂದರೆ ಇಂಥ ಒಂದು ವೈಭವ ನಾನು ಕಂಡೇ ಇರಲಿಲ್ಲ ಅಂತ ಇದ್ರೆ ಹೇಳುತ್ತಾನೆ. ಜನಗಳಿಗೆ ಅಷ್ಟು ಉತ್ಸಾಹ ಇದೆ, ಅಷ್ಟು ಭಕ್ತಿ ಇದೆ. ಎಲ್ಲರೂ ದಾರಿಯಲ್ಲಿ ನಿಂತಿದ್ದಾರೆ, ಮನೆಗಳ ಬಾಗಿಲಲ್ಲಿ ನಿಂತಿದ್ದಾರೆ, ಕೃಷ್ಣರ ಸ್ವಾಗತಕ್ಕೆ ನಿಂತಿದ್ದಾರೆ. ಜಾರಿ ಸಾಕಾಗ್ತಾ ಇಲ್ಲ ಜಾಗ, ಉಪ್ಪರಿಗೆಲ್ಲ ಹತ್ತಿಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ, ಎಲ್ಲ ಕಡೆ ಪ್ಯಾಕ್ ಆಗಿಬಿಟ್ಟಿದೆ ಅಂತ ವಿವರ ಹೇಳುತ್ತಾನೆ. ಆ ಮನೆಗಳು ಹೇಗಿವೆ ಅಂತ ಕೇಳಿದರೆ ಇನ್ನೇನು ಬಿದ್ದೋಗುತ್ತೆ ಬಿರಿತಿದೆ ಅಂತ ಹೇಳ್ತಾರೆ. ಅಷ್ಟು ಜನ ತುಂಬಿಕೊಂಡ್ಬಿಟ್ಟಿದ್ದಾರೆ ಮೇಲ್ಗಡೆ, ಕುಚ್ಚಾಪಟ್ಟಿದ್ದಾರೆ, ಸೇರಿಬಿಟ್ಟಿದ್ದಾರೆ. ಅಲ್ಲಿ ಹೆಂಗಸರು ಮಕ್ಕಳು ವೃದ್ಧರೆಲ್ಲ ಕೆಳಗಡೆ ನಿಂತಿದ್ದಾರೆ, ಉಳಿದವರೆಲ್ಲ ಮೇಲೆ ಹತ್ತಿಬಿಟ್ಟಿದ್ದಾರೆ. ದಾರಿಯಲ್ಲಿ ಎಷ್ಟು ಮಾತ್ರಕ್ಕೂ ಜಾಗ ಇಲ್ಲ, ರಾಜಮಾರ್ಗ ತುಂಬಿ ತುಳುಕ್ತಾ ಇದೆ. ಒಂದೇ ಮಾತು ಹೇಳ್ತೇನೆ, ಇವತ್ತು ಹಸ್ತಿನಾಪುರದಲ್ಲಿ ಮನೆಯೊಳಗೆ ಯಾರೂ ಇಲ್ಲ ಅಂತ ಹೇಳಿಬಿಡ್ತಾರೆ. ಎಲ್ಲ ಹೊರಗೆ ನಿಂತಿದ್ದಾರೆ ಕೃಷ್ಣ ನೋಡ್ಲಿಕ್ಕೋಸ್ಕರ, ಯಾರು ಮನೆಯೊಳಗೆ ಇಲ್ಲ. ಲೈಫ್ ಆಪರ್ಚುನಿಟಿ ಅದು, ಒಂದು ಜೀವನದ ದೊಡ್ಡ ಉತ್ಸವ. ಕೃಷ್ಣನ್ ನೋಡಿದ್ರು ಅಂದ್ರೆ ಮತ್ತೆ ಸಂಸಾರದ ಬೀಳೋ ಚಾನ್ಸೇ ಇಲ್ಲ ಅಂತ ಅತ್ಯಂತ ಪವಿತ್ರವಾದಂತಹ ವಾತಾವರಣ ಅಥವಾ ವರ್ಣನೆ ಮಾಡ್ತಾ ಇದ್ದಾನಂತೆ. ಧೃತರಾಷ್ಟ್ರ ನೋಡ್ತಾನೆ, ಎಲ್ಲ ಕೇಳ್ತಾನೆ, ತುಂಬಾ ದುಃಖ ಪಟ್ಟುಬಿಟ್ಟಂತೆ ಪಾಪ ಅಂದ್ಕೋತಾನಂತೆ. ವಿದುರ, ನನಗೆ ಜೀವನದೊಳಗೆ ಕಣ್ಣಿಲ್ಲ ಅಂತ ಕೊರಗು ಬಂದಿದ್ದಿಲ್ಲ, ಇವತ್ತು ಬಂತು ನೋಡು ನನಗೆ ಅಂತ ಹೇಳುತ್ತಾನೆ. ಇಷ್ಟು ದಿವಸ ನಾ ಕಣ್ಣಿಲ್ಲ ಅಂತ ಕೊರಗಿದ್ದಿಲ್ಲ, ಕೃಷ್ಣ ಬಂದಾಗ ನೋಡಕ್ಕಾಗ್ತಾ ಇಲ್ವಲ್ಲ ನನಗೆ, ಇವತ್ತ ರಿಯಲ್ ಲಾಸ್ ಅಂತ ಹೇಳಿದ್ದಾನಪ್ಪ. ಇವತ್ತು ಬೇರೆ ಯಾವುದಕ್ಕ ಕಣ್ಣಿಲ್ಲ ಅಂದ್ರೆ ನಮಗೆ ಯೋಚನೆ ಇಲ್ಲ, ಅದು ಕೃಷ್ಣನ್ ನೋಡ್ಲಿಕ್ಕೆ ಕಣ್ಣಿಲ್ಲ ಅಂದ್ರೆ. ಶಾಸ್ತ್ರದಲ್ಲಿ ಹೇಳುತ್ತಾರೆ, ಕಂಗಡಿ ಜಾತಕೋ ಕಾವೇರಿ ರಂಗನ ನೋಡದ ಅಂತ ಹೇಳುತ್ತಾರೆ. ಅಂತ ಕೃಷ್ಣ ಬಂದ ನೋಡ್ಲಿಕ್ಕೆ ಆಗೋದಿಲ್ವಲ್ಲ ನನ್ನ ಕಣ್ಣು, ಈ ನಿಜವಾಗ್ಲೂ ಇಲ್ಲದ ನನ್ನ ಇವತ್ತು ದುಃಖ ಆಗ್ತಾ ಇದೆ. ಇದ್ದವರು ಎಷ್ಟು ಪುಣ್ಯವಂತರೋ ಅನ್ಕೊಂಡಂತೆ ಪಾಪ, ಇಷ್ಟವರು ಎಷ್ಟು ಪುಣ್ಯವಂತರೋ ಏನೋ, ನನಗಂತೂ ಭಾಗ್ಯ ಇಲ್ಲ ಅಂತ ಭಾರಿ ದುಃಖಪಟ್ಟನಂತೆ. ಈ ದುಃಖಪಟ್ಟದಕ್ಕೆ ಏನಾಯ್ತು ಅಂತ ಮುಂದೆ ನಮಗೆ ಗೊತ್ತಾಗ್ತದೆ. ನನಗೆ ಕಣ್ಣಿಲ್ವಲ್ಲ ಕಣ್ಣಿಲ್ವ ಅಂತ ಕೊರಗಿದನಲ್ಲ, ಅದು ಹೇಗೆ ಪರಮಾತ್ಮ ಕಾಂಪೆನ್ಸೇಟ್ ಮಾಡ್ತಾನೆ ನೋಡ್ತೇವೆ. ನಾವೇನು ಅನ್ಕೋತೇವೆ ದೇವರು ಹೇಗೆ ನಡೆಸ್ತಾನೆ ಅದನ್ನು. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ. ನಾವು ಒಳ್ಳೇದನ್ನು ಕಂಡಾಗ ಅಯ್ಯೋ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪರ್ಕೊಂಡು ಬಿಟ್ರೆ ದೇವರು ಮಾಡೋ ಯೋಗ ಕೊಡ್ತಾನಂತೆ. ನಾವು ಹಾಗೆಲ್ಲ ಯಾಕೆ ಮಾಡ್ತಾರೆ ಅಂತ ಬೈಕೊಂಡ್ಬಿಡ್ತೇವಲ್ಲ, ಅದು ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ನಾವು ಮಾಡ್ಲಿಲ್ವಲ್ಲ ಅಂತ ಒಂದು ಯೋಚನೆ ಏಕಾಚಿ ಮಾಡೋಕ್ಕ ಯೋನೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ಬಿಟ್ಟು ಅವ್ರು ಯಾಕೆ ಮಾಡ್ತಾರೆ ಬುದ್ಧಿ ಇಲ್ಲ ಅನ್ನೋ ಉತ್ಪತ್ತಿಗೆ ಹೋದರೆ ಇವನು ಎಂದೆಂದೂ ಬುದ್ಧಿ ಇಲ್ಲದವನಾಗ್ತಾನೆ ಹೊರತು ಉದ್ಧಾರವಾಗೋದಿಲ್ಲ. ಒಳ್ಳೊಳ್ಳೆ ಕೆಲಸಗಳನ್ನು ನಾವು ಕೊಂಡಾಡೋ ರೀತಿಯಾದರೂ ಅಭ್ಯಾಸ ಮಾಡಬೇಕು. ಧೃತರಾಷ್ಟ್ರ ಅಷ್ಟು ಅಂದಂತೆ ಕೊನೆಗೆ ನಿಂತ್ಕೋತಾನೆ. ಕೃಷ್ಣ ಬಂದಂತ ಅವನ ಮನೆಗೆ ಬರ್ತಾನೆ, ದೊಡ್ಡ ಒಂದು ಚಿನ್ನದ ಆಸನವನ್ನು ಏರ್ಪಾಟು ಮಾಡಿರ್ತಾನೆ, ಕೃಷ್ಣನನ್ನು ಕುಡಿಸ್ತಾನೆ, ಒಳ್ಳೆ ರೀತಿಯಲ್ಲಿ ಪೂಜಾದಿಗಳನ್ನ ಮಾಡ್ತಾನೆ. ಅಷ್ಟು ಮಟ್ಟಿಗಾದ್ರೂ ನನ್ನ ಭಾಗ್ಯ ಸಿಕ್ತು ಅಂತ ಸಂತೋಷ ಪಡ್ತಾನೆ. ಅಲ್ಲಿಂದ ಕೃಷ್ಣ ಎಲ್ಲರ ಮನೆಗೂ ವಿಸಿಟ್ ಕೊಂಡು ಕೊಟ್ಟುಬಿಡು, ಕುಂತಿ ಹತ್ರ ಹೋಗ್ತಾನೆ ಕೃಷ್ಣ, ಕುಂತಿನ ಮಾತಾಡಿಸ್ತಾನೆ. ಊರು ಬಂದವರೆಲ್ಲ ಮನೆ ಮನೆ ಮಾತಾಡಿಸ್ಬಿಡ್ತಾರಲ್ಲ, ಕೃಷ್ಣ ತೋರಿಸ್ತಾನೆ ಪದ್ಧತಿಯನ್ನೆಲ್ಲ ತೋರಿಸಿಬಿಟ್ಟು ಆಮೇಲೆ ದುರ್ಯೋಧನ ಕರೀತಾನೆ, ಕೃಷ್ಣ ನಮ್ಮ ಮನೆಗೆ ಬಾ ಅಂತ ಕರೀತಾನೆ. ಅವನ ಎಫರ್ಟ್ಸ್ ಮೇಲೆ ಎಫರ್ಟ್ಸ್ ಆಗ್ತಾನೆ, ಕೃಷ್ಣ ಏನಾರು ಮಾಡಿ ಟ್ರಾಪ್ ಮಾಡಬೇಕು. ಅವನಿಗೆ ಗೊತ್ತು ಕೃಷ್ಣ ಎದುರು ಹೋಗೋದಕ್ಕಿಂತ ಮೊದಲೇ ಸರಿ ಮಾಡಿಕೊಳ್ಳೋದೇ ವಾಸಿ ಅಂತ. ಅದಕ್ಕೋಸ್ಕರವಾಗಿ ಕೃಷ್ಣ ನನ್ನ ಮನೆಗೆ ಬಾ, ಎಲ್ಲ ವ್ಯವಸ್ಥೆ ಮಾಡ್ತೇನೆ ಬಾ ಅಂತ. ಓ ಬರ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಇದು ಭಾರಿ ಆಶ್ಚರ್ಯ, ದುರ್ಯೋಧನ ಬರೋಕ್ಕಿಲ್ಲ ಅನ್ಕೊಂಡಿರ್ತಾನೆ ಕೃಷ್ಣನನ್ನ, ಬರ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ದುರ್ಯೋಧನ ಭಾರಿ ಖುಷಿ, ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕಾಯ್ತಾ ಇರ್ತಾನೆ ಕೃಷ್ಣ. ದುರ್ಯೋಧನ ಮನೆ ಹೋಗ್ತಾನೆ, ಅವಾಗ ಏನಾಗುತ್ತೆ ಭಾರಿ ಇಂಪಾರ್ಟೆಂಟ್, ಅದನ್ನ ನಾಳೆ ನೋಡೋಣ. ದುರ್ಯೋಧನ ಮನೆಗೆ ಏನಾಗಬಹುದು, ಏನು ದುರ್ಯೋಧನ ದಾರಿಯೊಳಗೆ ಏರ್ಪಾಟು ಮಾಡಿದ್ರೆ ಕೃಷ್ಣ ತಗೊಂಡಿದ್ದಿಲ್ಲ, ಮನೆಯೊಳಗೆ ಹೋಗ್ಬಿಟ್ಟಲ್ಲ ಕೃಷ್ಣ, ಕೃಷ್ಣನು ಕೂಡ ಈಡಾಗಿಬಿಟ್ಟನು ಅಂತ ಕೆಲವರಿಗೆ ಅನಿಸಬಹುದು. ಆ ಪ್ರಸಂಗ ಏನೇ ನಡೀತಾ ಇದೆ ಎಂಬುದು ಬಹಳ ಬಹಳ ಅಪೂರ್ವವಾದ ಭಾಗ. ಅದರೊಂದಿಗೆ ಈ ಬಾರಿಯ ಪ್ರವಚನ ಮಾಲಿಕೆ ನಾಳೆಗೆ ಮಂಗಳವಾಗುತ್ತೆ. ನಾಳೆ ಕೂಡ ಈ ವಾರ ಪೂರ್ತಿ ತಡವಾಗಲಿಕ್ಕೆ ಕಾರಣ ಮಹಾಭಾರತಾತ್ಮರಣೆಯ ಪುಸ್ತಕ ಆಗ್ತಾ ಇದೆ, ಮುಂದಿನ ವಾರ ಬಿಡುಗಡೆ ಅದು. ಒಂದು 5 ಸಂಪುಟದಲ್ಲಿ ದೊಡ್ಡ ಗ್ರಂಥ ಹೊರಗೆ ಬರ್ತಾ ಇದೆ, ಆದ್ದರಿಂದ ವೇಳೆ ತುಂಬ ಕಡಿಮೆ ಅಂತ ಹೇಳಿ ಉಪನ್ಯಾಸದ ಅವಧಿ ಕಡಿಮೆ ಆಗಿದೆ ಅಷ್ಟೇ, ಅನಿವಾರ್ಯ ಅದು. ನಾಳೆ ಕೂಡ ನಾಳೆ ಇದ್ದಿದ್ರಲ್ಲೇ ಸ್ವಲ್ಪ ಬೇಗ ಮುಗಿಸೋ ಪ್ರಯತ್ನ ಮಾಡೋಣ. ಸರಿಯಾಗಿ 7 ಗಂಟೆಗೆ ಮುಂಚೆ ಪ್ರಾರಂಭ ಆಗೋದಿಲ್ಲ, ಸರಿಯಾಗಿ 7-8 ಅಷ್ಟೇನೆ. ಅದರಲ್ಲಿ ಏನು ನಡೆಯುತ್ತೆ, ಇಲ್ಲಿ ಅತ್ಯಂತ ಮುಖ್ಯವಾದ ಘಟ್ಟ. ದುರ್ಯೋಧನ ಪರಮಾವಧಿ ಪ್ಲಾನ್ ಮಾಡಿದ್ದಾನೆ ದುರ್ಯೋಧನೆ, ಕೃಷ್ಣ ಸಿಗಲೇಬೇಕು ನನಗೆ ಅಂತ ಅವನು ಪ್ಲಾನ್ ಮಾಡಿದ್ದಾನೆ. ಕೃಷ್ಣ ಹೇಗೆ ಗೆಲ್ದು ತೋರಿಸ್ತಾನೆ ಅದನ್ನು, ಕೃಷ್ಣ ತಾನು ಸರ್ವೋತ್ತಮ ಅಂತ ಹೇಗೆ ತೋರಿಸ್ತಾನೆ ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.